ഹരേ ഹരേ സദാസു കാര്യം കാര്യജ്ഞ പ്രളയർക്കായിത പ്രഭ ഹരികഥാമൃത സാര ഗുരുകള കരുണദിന്ദ പണിത് പേളുവെ പരമ ഭഗവത് ഭക്തരിതനാദരതി കേളുവതു. ഇല്ലി ഭഗവന്തന കരുണയെ ബഗ്ഗെ ഹേൾത്താ ഇദ്ദാരെ. എന്താ കരുണ അಂದ್ರೆ നാൽക്കനേ പദ്യದಲ್ಲಿ ಮನವಚನಕ್ಕೆ ಅತೀ ದೂರ ಅಂತ ಹೇಳಿದ್ದಾರೆ. ಇಲ್ಲಿ ಮನವಚನಕ್ಕೆ ಅತೀ ದೂರ ಅಂತ ಹೇಳ್ಬಿಟ್ಟು ಮನದೊಳಗೆ ತಾನಿಪ್ಪ ಅಂತ ಶುರು ಮಾಡ್ತಾ ಇದ್ದಾರೆ. ಇದೇನು ವಿಷಯ, ಮನಸ್ಸಿಗೆ ದೂರ ಇದ್ದಾನೆ ಮತ್ತು ಮನಸ್ಸಲ್ಲೇ ಇದ್ದಾನೆ ಅಂತ. ಇದು ಆಕ್ಚುಲಿ ಉಪನಿಷತ್ತುಗಳಲ್ಲಿ ಬಂದ ವಿಷಯವನ್ನೇ ಹೇಳ್ತಾರೆ. ಉಪನಿಷತ್ತುಗಳಲ್ಲಿ ಹೇಳ್ತಾರ ಅಮತಂ ಅಂತ ಕರೀತಾರೆ. ಅಮತಂ ಮತಂ ಅಂದ್ರ ಮತಂ ಅಂದ್ರ ಮತ ಅಂದ್ರ ಒಪಿನಿಯನ್ ಆರ್ ಥಾಟ್ ಅಂತ ಅರ್ಥ. ಅಮತಂ ಅಂದ್ರ ಅವನ ಭಗವಂತನನ್ನ ಪೂರ್ಣವಾಗಿ ಆ ಒಂದು ನಮ್ಮ ಚಿಂತನೆಯಿಂದ ನಾವು ಮಾಡುವಂತ ಚಿಂತನೆ. ಚಿಂತನೆ ಅಂದ್ರೆ ಮನಸ್ಸಿನಿಂದ, ಮನಸ್ಸಲ್ಲಿ ಇರುವಂತ ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ, ಈ ಒಂದು ಮನಸ್ಸಲ್ಲಿ ಒಂದು ಕಾಂಪನೆಂಟ್ಸ್ ಇರುತ್ತೆ. ಸೊ ಇದು ಎಲ್ಲವನ್ನೂ ಸೇರಿ ಮನಸ್ಸು ಅಂತ ಕರೀತಾರೆ. ಈ ಮನಸ್ಸಿಂದ ನಾವು ಆಲೋಚನೆ ಎಷ್ಟೇ ಮಾಡಿದ್ರು ಭಗವಂತನನ್ನ ಪೂರ್ತಿಯಾಗಿ ತಿಳಿಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಮತಂ ಅಂತ ಕರೀತಾರೆ. ಇದ್ರನು ಅವನು ಏನ್ ಮಾಡ್ತಾನೆ, ಅವನನ್ನ ಈ ಮನಸ್ಸಿನಿಂದ, ಈ ನಮ್ಮಲ್ಲಿ ಇರುವಂತ ಜಡ ಮನಸ್ಸಿನಿಂದ ಪೂರ್ತಿಯಾಗಿ ಗ್ರಹಣ ಮಾಡ್ಲಕ್ಕೆ ಆಗಲ್ಲ. ಆದ ಕಾರಣದಿಂದ ಅಲ್ಲಿ ಮನವಚನಕ್ಕೆ ಅತೀ ದೂರ ಅಂತ ಹೇಳಿದ್ದಾರೆ. ಇದ್ರನು ಅವನು ಮನಸ್ಸಲ್ಲಿ ಇದ್ದಾನೆ. ಯಾಕೆ ಇದ್ದಾನೆ ಅಂದ್ರ ಮಂತ್ರ ಅಂತ ಅಲ್ಲಿ ಹೇಳ್ತಾರೆ. ಅಮತಂ ಮಂತ್ರ ಅಂತ ಉಪನಿಷತ್ತಲ್ಲಿ ಬರುತ್ತೆ. ಅಂದ್ರೆ ಮನಸ್ಸಿಗೆ, ಮನಸ್ಸಿನಿಂದ ಅವನನ್ನ ಪೂರ್ತಿಯಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಇದ್ರನು ಆ ಮನಸ್ಸಿಗೆ ಆ ಒಂದು ಚಿಂತನೆ, ಮನಸ್ಸನ್ನ ಮಾಡುವಂತ ಕೆಲಸಕ್ಕೆ ಆ ಒಂದು ಶಕ್ತಿಯನ್ನ ಕೊಟ್ಟು ಮಾಡಿಸುವವನು ಅವನೇ. ಯಾಕೆಂದ್ರೆ ಅವನೇ ಎಲ್ಲವೂ ಮಾಡಿಸಬೇಕು ಅಂಬೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಗವಂತ ಆದ ಕಾರಣದಿಂದ ಮನಸ್ಸಲ್ಲಿ ಭಗವಂತ ಇದ್ದಾನೆ. ಮನದೊಳಗೆ ತಾನಿಪ್ಪ ಅಂತ, ಮನದೊಳಗೆ ತಾನಿಪ್ಪ, ಮನದೊಳಗೆ ತಾನಿದ್ದು, ತಾನಿದ್ದು ತಾನಿಪ್ಪ ಅಂತಿದ್ದ, ತಾನಿದ್ದು ಮನದೊಳಗೆ ತಾನಿದ್ದು ಅಂದ್ರೆ ಈ ಮನಸ್ಸಲ್ಲಿ ಅವನು ಇದ್ದಾನೆ. ಯಾಕೆ ಇದ್ದಾನೆ ಅವನು ಅಂದ್ರೆ ಯಾವುದೇ ಒಂದು ವಸ್ತು ಇರಬೇಕಂದ್ರೆ, ಇರುವಿಕೆ ಅಂಬೋದು ಅಸ್ತಿತ್ವ, ಎಕ್ಸಿಸ್ಟೆನ್ಸ್, ಆ ವಸ್ತು ಎಕ್ಸಿಸ್ಟ್ ಆಗಬೇಕಂದ್ರೆ ಭಗವಂತ ಅಲ್ಲಿ ಇರಲೇಬೇಕು. ಭಗವಂತನ ಇಚ್ಛೆಗಾದ್ರು ಬರಬೇಕು. ಭಗವಂತ ಇದ್ರೆ ಆ ವಸ್ತು ಇರತ್ತೆ. ಅದು ಮಾತ್ರ ಇಲ್ಲ, ಇರೋದು ಒಂದು, ಇದ್ದು ಅಲ್ಲಿ ಕೆಲಸಗಳು, ಮನಸ್ಸಿನ ಕೆಲಸಗಳೆಲ್ಲ ಮಾಡಬೇಕು. ಆ ಕೆಲಸ ಮಾಡಬೇಕಂದ್ರೆ ಇಸ್ ಮೈಂಡ್ ಅಂಬೋದು ಒಂದು ಜಡ ವಸ್ತು, ಜಡಕ್ಕೆ ಸ್ವತಃ ಏನು ಶಕ್ತಿಯೂ ಇಲ್ಲ. ಸೊ ಆದ ಕಾರಣದಿಂದ ಅಲ್ಲಿ ಇರುವಂತ ಆ ಧರ್ಮಗಳ, ಮನಸ್ಸಲ್ಲಿ ಇರುವಂತ ಧರ್ಮಗಳನ್ನ ಅವನು ವ್ಯಕ್ತ ಮಾಡಬೇಕು. ಸೊ ಅದಕ್ಕೆ ಅವನಿದ್ದಾನೆ. ಸೊ ಮನದೊಳಗೆ ತಾನಿದ್ದು, ಮನದೊಳಗೆ ಇದ್ದು ಅಂತ ಹೇಳಂಗೆ ತಾನಿದ್ದು ಅಂತ ಹೇಳ್ತಾರೆ. ಯಾಕೆ ತಾನು ಅಂತ ಹೇಳ್ತಾರಂದ್ರೆ ಇವನಿಗೆ ಯಾರು ಆದೇಶ ಕೊಟ್ಟಿಲ್ಲ, ಏ ನಿನ್ ಮನಸ್ಸಲ್ಲಿ ಇರಲೇಬೇಕು ಅಂತ ಇವನಿಗೆ ಹೇಳೋರು ಯಾರು ಇಲ್ಲ. ಯಾಕೆ ಅಂದ್ರೆ ಇವನು ಸ್ವತಂತ್ರ ಅಂತ ಹೇಳ್ತೀವಿ. ಸ್ವತಂತ್ರ ಅಂದ್ರೆ ಸ್ವತಂತ್ರ ಅಂದ್ರೆ ಸ್ವ ಅಂದ್ರೆ ಯಾರು ತನ್ನ ಅಧೀನದಲ್ಲಿ ಮಾತ್ರ ಇರ್ತಾರ, ಉಳಿದವರ ಅಧೀನದಲ್ಲಿ ಇರೋದಿಲ್ಲ. ಹೀ ಇಸ್ ಸೆಲ್ಫ್ ಕಂಟ್ರೋಲ್ಡ್. ಅವನನ್ನ ಕಂಟ್ರೋಲ್ ಮಾಡುವವರು ಯಾರು ಇಲ್ಲ. ಅದಕ್ಕೆ ಸ್ವತಂತ್ರ ಅಂತ ಹೇಳೋದು. ಯಾರ ಅಧೀನಕ್ಕೇನು ಒಳಪಟ್ಟವನಲ್ಲ ಭಗವಂತ, ಸ್ವತಂತ್ರ. ಸೊ ಆದ ಕಾರಣದಿಂದ ಅವನಿಗೆ ಮನಸ್ಸಲ್ಲಿ ಬಂದು ಇರು, ಮನಸ್ಸಲ್ಲಿ ಬಂದು ಕೂತುಕೋ ಇದು ಹೇಳ್ಬೇಕಾದೇ ಇಲ್ಲ. ಅವನಿಗೆ ಇಷ್ಟ ಇದ್ರೆ ಇರ್ತಾನೆ. ಸೊ ಅದೇ ಇಲ್ಲಿ ಇರುವಂತ ಕಾರುಣ್ಯ ಅಂತ ಹೇಳೋದು. ಅವನಿಗೆ ನಮ್ಮ ಮನಸ್ಸಲ್ಲಿ ಬಂದು ಕೂತ್ಕೋಬೇಕು, ನಮ್ಮಲ್ಲಿ ಇಚ್ಛೆಯನ್ನ ಉಂಟು ಮಾಡಬೇಕು, ನಮ್ಮಲ್ಲಿ ಥಾಟ್ ಪ್ರಾಸೆಸ್ ಮಾಡಿಸ್ಬೇಕು ಅಂಬೋದು ಯಾವುದು ಇಲ್ಲದಿದ್ರೂ ಅವನು ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ನಮಗೆ ಪ್ರತಿ ಒಬ್ಬರಿಗೇನು ಈ ಸಾಧನೆ ನಡಿಬೇಕು. ಈ ಸಾಧನೆ ನಡಿಬೇಕಂದ್ರೆ ಫಸ್ಟ್ ಈ ಮನಸ್ಸಿನಿಂದ ಆಗಬೇಕು. ಇವಾಗ ಲೌಕಿಕ ಎಕ್ಸಾಂಪಲ್ ತಕೊಂಡ್ರೂ ನಾವ್ ಎಷ್ಟೋ ಜನರನ್ನ ನೋಡ್ತೀವಿ, ನೋಡಿದ್ರು ನೆನಪು ಯಾವಾಗಿರುತ್ತೆ, ಯಾವಾಗ ಮನಸ್ಸು ಇಡ್ತೀವೋ ಆವಾಗ ನೆನಪಿರುತ್ತೆ. ಮನಸ್ಸು ಇಟ್ಟರೆ ನೆನಪು ಬರುತ್ತೆ. ಮನಸ್ಸು ಇಲ್ಲದೆ ಸುಮ್ಮನೆ ಕಣ್ಣು ನೋಡುವಂತ ವಸ್ತುಗಳು ಆ ನೆನಪಲ್ಲಿ ಉಳಿಯೋದೇ ಇಲ್ಲ. ಅದಕ್ಕೆ ಮನಸ್ಸಲ್ಲಿ ಫಸ್ಟ್ ಎಷ್ಟು ಬರಬೇಕು ಅದನ್ನ ಅವನು ಮಾಡಿಸ್ತಾನೆ. ಮನಸ್ಸಲ್ಲಿ ಇಚ್ಛೆಯನ್ನ ಮಾಡಿಸ್ತಾನೆ. ಇಚ್ಛೆ ಬರಬೇಕು, ನೋಡಬೇಕು, ಮಾಡಬೇಕು, ಏನೇ ಕಾರ್ಯ ಲೌಕಿಕ ಆಗಲಿ ಅಲೌಕಿಕ ಆಗಲಿ ಮನಸ್ಸಲ್ಲಿ ಒಂದು ಇಚ್ಛೆಯ ಉಂಟು ಮಾಡಬೇಕು. ಆಮೇಲೆ ಇಚ್ಛೆ ಬಂದ ಮೇಲೆ, ಇಚ್ಛೆ ಅಂದ್ರೆ ಡಿಸೈರ್ ಇರಬೇಕು, ಯಾವುದೇ ಮಾಡಬೇಕಂದ್ರು ಡಿಸೈರ್ ಇದ್ದ ಮೇಲೆ ಹೇಗೆ ಮಾಡಬೇಕು ಎಂಬೋ ಜ್ಞಾನ ಬರಬೇಕು. ಜ್ಞಾನ ಬಂದ ಮೇಲೆ ಇಚ್ಛೆ ಜ್ಞಾನ ಎರಡೂ ಇದ್ರೂ ಸಾಧ್ಯ ಇಲ್ಲ. ಇಚ್ಛೆ ಉಂಟು ಇಚ್ಛೆ ಆಗತ್ತೆ ನಮಗೆ ಈ ಪುಸ್ತಕ ಓದಬೇಕು ಅಂತ. ಸೊ ಪುಸ್ತಕದವನ್ನ ಹೇಗೆ ಓದಬೇಕು, ಯಾವ ಪುಸ್ತಕ ತೆಗಿಬೇಕು, ಇದು ಜ್ಞಾನ. ಇದು ಇದ್ರ ಅದು ಕಾರ್ಯ ಆಗೋದಿಲ್ಲ. ಹೋಗಿ ಆ ಪುಸ್ತಕವನ್ನ ತಂದು ತೆಗೆದು ಕೂತು ಓದಬೇಕು, ಈ ಕಾರ್ಯವನ್ನು ಮಾಡಬೇಕು. ಸೊ ಇಷ್ಟು ಮನಸ್ಸಿನಿಂದ ಆಗತ್ತ ಅಂತ ಹೇಳ್ತಾರೆ. ಇದೆಲ್ಲ ಹೇಗೆ ನಡೆಯತ್ತ ಅಂದ್ರೆ ಭಗವಂತ ಈ ಮನಸ್ಸಲ್ಲಿ ಬಂದು ಕೂತು ಮನದೊಳಗೆ ತಾನಿದ್ದು ಸ್ವತಂತ್ರನಾಗೆ ನಿದ್ದು ಅವನಿಗೆ ಇಲ್ಲಿ ಏನ್ ಹೆಸರು, ಮನದೊಳಗೆ ಇದ್ದಾನಲ್ಲ ಈ ಭಗವಂತ ಯಾರು, ಯಾವ ರೂಪ ಅಂದ್ರೆ ಭಗವಂತನಿಗೆ ಅದೇ ಹೆಸರು. ಮನಸ್ಸಲ್ಲಿ ಇರುವಂತ ಭಗವಂತನಿಗೆ ಮನ ಅಂತಾನೆ ಹೆಸರು. ರಾದರ್ ಅವನ ಹೆಸರು ಮನ ಅಂಬುದು ಅವನ ಹೆಸರು. ಅವನು ಇರುವಂತ ವಿಶೇಷವಾಗಿ ಇದ್ದು ಆ ಕೆಲಸ ಮಾಡುವಂತ ಆ ಜಾಗೆಗೇನು ಮನಸ್ಸು ಅಂತಾನೆ ಹೆಸರು. ಅದರ್ ವೇ ಅರೌಂಡ್, ಮನಸ್ಸಲ್ಲಿ ಇದ್ದಾನಕ್ಕೋಸ್ಕರ ಅವನಿಗೆ ಮನಸ್ಸು ಅಂತ ಹೆಸರಿಲ್ಲ. ಅವನ ಹೆಸರು ಮನ, ಅವನಿದ್ದ ಕಾರಣದಿಂದ ಈ ಜಡ ಮನಸ್ಸಿಗೇನು ಮನ ಅಂಬೋ ಹೆಸರು ಬಂತು ಅಂತ. ಸೊ ಮನ ಅಂದ್ರೆ ಏನು, ದೇವರ ಹೆಸರು ನಮ್ಮ ಹೆಸರಂತೆ ಇಲ್ಲ. ದೇವರ ಒಂದೊಂದು ಹೆಸರು ಅವನ ಗುಣವನ್ನ ಹೇಳತ್ತ. ಅದಕ್ಕೆ ನಾವು ಹೇಳೋದು ಭಗವಂತನಿಗೇನು ಅವನ ನಾಮಕ್ಕೇನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತೀವಿ. ಯಾಕೆಂದ್ರೆ ಆ ನಾಮ ಅಂಬೋದು ಅವನ ಪರಿಚಯವನ್ನ ಕೊಡೋದು. ಬರೀ ನಾವು ಇವಾಗ ಸುಮ್ನೆ ಒಂದು ಹೆಸರು ಇಟ್ಕೊಂಡು ನಮ್ಮ ಪರಿಚಯನ್ನು ಕೊಡೋದು ನಾಮ ಅಂತ ಹೇಳ್ತೀವಿ. ಬಟ್ ಅಷ್ಟೇ ನಮ್ ತಂದೆ ಇಟ್ಟಿದ್ದಾರೆ, ತಂದೆ ತಾಯಿಗಳು ಇಟ್ಟಿದ್ದಾರೆ ಅಷ್ಟೇ. ಭಗವಂತನ ಪರಿಚಯ ಅಂದ್ರೆ ಭಗವಂತನ ಗುಣ. ಗುಣ ಅಂಬೋದು ಯಾವತ್ತು ಆ ವಸ್ತುವನ್ನ ಬಿಟ್ಟು ಹೋಗೋದಿಲ್ಲ. ಗುಣ ಇರೋದೇ ಗುಣಿ ಆಗ್ತಾನೆ. ಸೊ ಆ ಭಗವಂತನ ಹೆಸರು ಅವನ ಕ್ವಾಲಿಟಿಯನ್ನ, ಅವನ ಗುಣಗಳನ್ನ ಹೇಳುತ್ತೆ. ಆ ಗುಣಗಳು ಅಂಬೋದು ಭಗವಂತನಿಂದ ತೀರ ಅಭಿನ್ನವಾದ. ಅಂದ್ರೆ ಭಗವಂತನೇ ಗುಣ, ಗುಣ ಗುಣ ಇಸ್ ನಾನ್ ಡಿಫ್ರೆಂಟ್ ಫ್ರಮ್ ಹಿಮ್. ಸೊ ಭಗವಂತನ ಒಂದು ಹೆಸರು, ಒಂದು ಗುಣ, ಅವನಿಗೆ ಅನಂತ ಗುಣ ಉಂಟು. ಒಂದು ಗುಣ ಇಸ್ ಮನ. ಮನ ಅಂದ್ರೆ ಏನು ಅಂದ್ರೆ ಮನ ಅವಬೋಧನೆ ಅಂತ. ಮನ ಅಂದ್ರೆ ಜ್ಞಾನ ರೂಪ ಅಂತ. ಅವನು ಮನಸ್ಸು ಅಂದ್ರೆ ಅವನು ಜ್ಞಾನ ರೂಪವಾಗ ಈ ಮನಸ್ಸಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಮನದೊಳಗೆ ತಾನಿದ್ದು ಮನವೆಂದು ಎನಿಸಿಕೊಂಬನು ಅವನಿಗೆ ಮನಸ್ಸು ಅಂತ. ಮನ ಅಂತಲೇ ಈ ಹೆಸರು. ಮನವೆಂದು ಎನಿಸಿಕೊಂಬನು ಇದ್ದಾನೆ ಅವನಿಗೆ ಈ ಮನ ಅಂಬೋ ಹೆಸರಿನಿಂದ ಈ ನಮ್ಮ ಮನಸ್ಸಲ್ಲಿ ಬಂದು ಕೂತಿದ್ದಾನೆ. ಕೂತು ಏನ್ ಮಾಡ್ತಾನೆ, ಮನಸ್ಸು ಇರುವಂತೆ ಮಾಡ್ತಾನೆ ಅಷ್ಟೇನ. ಬೇರೆ ಏನ್ ಮಾಡ್ತಾನಂದ್ರೆ ಮನದ ವೃತ್ತಿಗಳ ಅನುಸರಿಸಿ ಅಂತ. ಮನದ ವೃತ್ತಿಗಳ ಅನುಸರಿಸಿ ಅಂದ್ರೆ ಏನು ಅಂದ್ರೆ ಈ ಮನಸ್ಸು ಅಂಬೋದಲ್ಲಿ ಡಿಫರೆಂಟ್ ಕಾಂಪನೆಂಟ್ಸ್ ಇರುತ್ತೆ. ವೃತ್ತಿಗಳು ಅಂದ್ರೆ ಕಾಂಪನೆಂಟ್ಸ್. ಈ ಮನಸ್ಸಿನ ವೃತ್ತಿಗಳು ಅಂದ್ರೆ ಏನು ಅಂದ್ರೆ ಮನಸ್ಸಲ್ಲಿ ಮನಸ್ಸು, ಮನಸ್ಸು ಅಂತ ಒಂದು ತಕೊಂಡ್ರೆ ಅದ್ಲಿ ವೃತ್ತಿಗಳು ಪಾರ್ಟ್ಸ್ ಇರುತ್ತೆ, ಕಾಂಪನೆಂಟ್ಸ್ ಇರುತ್ತೆ. ಏನ್ ಕಾಂಪನೆಂಟ್ಸ್ ಅಂದ್ರೆ ಮನಸ್ಸು ಅಂತಾನೆ ಒಂದು ಕಾಂಪನೆಂಟ್ ಇದೆ, ಬುದ್ಧಿ ಅಂತ ಒಂದು ಕಾಂಪನೆಂಟ್, ಅಹಂ ಎಂಬ ಒಂದು ಕಾಂಪನೆಂಟ್, ಚಿತ್ತ ಅಂತ ಒಂದು ಕಾಂಪನೆಂಟ್, ಚೇತನ ಅಂಬೋದು ಒಂದು ಕಾಂಪನೆಂಟ್. ಇದು ಪ್ರಧಾನವಾಗಿ ಐದು ಪಂಚವೃತ್ತಿ ಇರುವಂತ ಮನಸ್ಸು ಅಂತ ಇದಕ್ಕೆ ಹೇಳ್ತಾರೆ. ಅದರಿಂದ ಬಂದದ್ದು ಅನೇಕ ಮನವೃತ್ತಿಗಳು ಅಂಬೋದು ಇದರಿಂದ ಡಿರೈವೇಟಿವ್ಸ್ ಅನೇಕವಾಗಿರುತ್ತೆ. ಬಟ್ ನಾವಿಲ್ಲಿ ಐದನ್ನೇ ನೋಡೋಣ. ಮನಸ್ಸು ಅಂದ್ರೆ ಏನು, ಒಂದೊಂದಕ್ಕೇನು ಒಂದೊಂದು ಧರ್ಮಗಳು. ಧರ್ಮಗಳು ಅಂದ್ರೆ ಅದು ಮಾಡುವಂತ ಇಟ್ಸ್ ಕೆಲಸಗಳು. ಅದು ವಾಟ್ ದೇ ಆರ್ ಧರ್ಮಗಳು ಅಂದ್ರೆ ಅದಕ್ಕೆ ಏನೇನು ಕೆಪಾಸಿಟಿ ಇದೆ, ಏನು ಮಾಡತ್ತೆ. ಸೊ ಮನಸ್ಸು ಅಂಬೋದು ಏನ್ ಮಾಡತ್ತೆ, ಸಂಕಲ್ಪ ವಿಕಲ್ಪ ಅಂದ್ರೆ ಯಾವಾಗ್ಲೂ ನಾವ್ ಎಲ್ಲಾರು ಹೋಗ್ಬೇಕಂದ್ರೆ ಇಲ್ಲಿ ಹೋಗೋದಾ ಬೇಡ. ಆಸಿಲೇಷನ್ ಮನಸ್ಸು ಅಂಬೋದು ಆಸಿಲೇಟ್. ಮನಸ್ಸು ಅಂಬೋದ್ಲಿ ಇರುವಂತ ಒನ್ ಆಫ್ ದ ಕಾಂಪನೆಂಟ್ಸ್ ಏನೋ ಮನಸ್ಸು ಅಂತಾನೆ ಹೆಸರು. ಅದು ಏನು ಮಾಡುತ್ತೆ ಅಂದ್ರೆ ಸಂಕಲ್ಪ ವಿಕಲ್ಪ ಅಂದ್ರೆ ಮಾಡೋದಾ ಬೇಡವ ಅಂತ ಈ ಆಸಿಲೇಟ್ ಮಾಡೋದು ಮನಸ್ಸು. ಆಮೇಲೆ ಬುದ್ಧಿ ಎಂಬುದು ಏನು ಮಾಡತ್ತೆ, ನೆಕ್ಸ್ಟ್ ಒನ್, ಅದು ಇಲ್ಲಿ ಈ ಶಾಪಿಂಗ್ ಹೋಗೋದಾ ಆ ಶಾಪ್ಗೆ ಹೋಗೋದಾ ಅಂತ ಒಂದು ಬರುತ್ತೆ. ಇಲ್ಲ ಅಲ್ಲ ಬ್ಯಾಸ್ಲೆಟ್ ಆಗ್ತೀವಿ, ವೇವರ್ ಆಗ್ತೀವಿ. ಆವಾಗೆ ಬುದ್ಧಿ ಏನ್ ಮಾಡಿ ನೆಕ್ಸ್ಟ್ ವಾಟ್ ವಿ ಡೂ ಇಮಿಡಿಯೇಟ್ಲಿ ಇಲ್ಲ ಇದಕ್ಕೆ ಫಸ್ಟ್ ಹೋಗೋಣ ಅಂತ ನಿರ್ಧಾರ ಮಾಡಿದ್ವಿ. ಈ ನಿರ್ಧಾರ ಮಾಡೋದು ಬುದ್ಧಿ. ಈ ನಿರ್ಧಾರ ನೀಂಟ್ ಹ್ಯಾವ್ ಟು ಬಿ ರೈಟ್. ನಿರ್ಧಾರ ಅಂಬುದು ಯು ಮೇಕ್ ಅಪ್ ಯುವರ್ ಮೈಂಡ್, ಅದಕ್ಕೆ ಬುದ್ಧಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಹಂ ಅಂತ. ಅಹಂ ಅಂಬೋದು ಏನು ಅಂದ್ರೆ ಇದು ನಾವು ಕೆಟ್ಟ ಅಹಂಕಾರ ಆ ರೀತಿ ಎಂದೆಲ್ಲ. ಅಹಂ ಅಂಬೋದು ದ ಅವೇರ್ನೆಸ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್, ಅದಕ್ಕೆ ಅಹಂ ಅಂತ ಹೇಳ್ತಾರೆ. ಅಹಂಕಾರ ಅಂದ್ರೆ ದ ಅವೇರ್ನೆಸ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್. ನೋ ಟೈಮ್ ನಮ್ಮ ಜೀವನದಲ್ಲಿ ಯಾವತ್ತು ನಾನು ಇದ್ದೀನೋ ಇಲ್ಲವೋ ಈ ಡೌಟ್ ಬರೋದೇ ಇಲ್ಲ. ನಾನು ನಾನು ಐ ಅಂಬೋದು ಬಂದೇ ಬರುತ್ತೆ. ಐ ಅಲೋನ್ ಅಂತ ಬಂದ್ರೆ ಅದು ಕೆಟ್ಟ ಅಹಂಕಾರ. ನಾನೊಬ್ಬನೇ ನಾನೇ ನಾನೇ ಅಂತ ಬಂದ್ರೆ ಆ ಒಂದು ಸ್ಟ್ರೆಸ್ ಬಂದ್ರೆ ಅದು ಅದು ಬ್ಯಾಡ್ ಆಗತ್ತೆ. ಬಟ್ ಅವೇರ್ನೆಸ್ ಆಫ್ ಅವರ್ ಎಕ್ಸಿಸ್ಟೆನ್ಸ್, ನಾನು ನಾನು ಮಾಡಿದೆ, ನಾನು ಹೋಗ್ತೀನಿ, ನನಗೆ ದುಃಖ ಆಯ್ತು, ನನಗೆ ಸುಖ ಆಯ್ತು ಅಂತ ಅವೇರ್ನೆಸ್ ಇದೆಲ್ಲ. ಅವೇರ್ನೆಸ್ ಇಸ್ ದ ರೈಟ್ ಥಿಂಗ್. ಸೊ ಅವೇರ್ನೆಸ್ ಆಫ್ ದ ಸೆಲ್ಫ್, ಅದಕ್ಕೆ ಅಹಂಕಾರ ಅಂತ ಹೇಳ್ತಾರೆ. ಆಮೇಲೆ ಚಿತ್ತ ಅಂತ ಹೇಳ್ತಾರೆ. ಚಿತ್ತ ಅಂಬೋದು ಇಟ್ ಇಸ್ ಬೇಸಿಕಲಿ ಎ ಮೆಮರಿ ಶೆಲ್. ನಿನ್ನೆ ಮಾಡಿದ್ದನ್ನ ನಿನ್ನೆ ನಿನ್ನೆ ಮೊನ್ನೆ ಎಲ್ಲ ಮಾಡಿದ್ರೆ ಬೆಳಿಗ್ಗೆ ಹೇಳ್ತೀವಿ, ಎದ್ದ ತಕ್ಷಣ ನಾವು ಬಾತ್ರೂಮ್ ಹೋಗ್ತೀವಿ, ಹಲ್ಲು ಉಚ್ಚಿಕೊಳ್ತೀವಿ, ಇದು ರುಟೀನ್ ಆಗಿ ನಾವು ಮಾಡ್ತೀವಿ. ತಿರ್ಗಾ ನಿದ್ದೆ ಮಾಡ್ತೀವಿ, ನಿದ್ದೆ ಮಾಡಿದ ಮೇಲೆ ತಿರ್ಗಾ ಹೇಳೋವಾಗ ಎದ್ದ ಕೂಡಲೇ ಏನು ಮಾಡಬೇಕು ಏನು ಅಂತ ನಮ್ಗೆ ಏನು ಮಾಡಬೇಕು ಇವಾಗ ಅಂತ ಯೋಚನೆ ಮಾಡೋದಿಲ್ಲ, ನೆನಪಿರತ್ತೆ. ಬೆಳಿಗ್ಗೆ ಎದ್ದ ಮೇಲೆ ದೇವರ ನಮಸ್ಕಾರ ಮಾಡಿ ಬಾತ್ರೂಮ್ ಹೋಗಿ ಹಲ್ಲು ಉಚ್ಚಿಕೊಂಡು ಸ್ನಾನ ಮಾಡಿ ಈ ಪ್ರೊಸೀಜರ್ಸ್ ಎಲ್ಲ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಯಾವ ಇದಕ್ಕೆ ಹೋಗ್ಬೇಕು ಯಾವ ಕಂಪನಿ ಯಾವ ಆಫೀಸ್ ಯಾವ ರೂಮ್ ಯಾವ ಫ್ಲೋರ್ ಇದೆಲ್ಲ ನೆನಪಿಟ್ಕೊಳ್ಳಿ. ಶಾರ್ಟ್ ಟೈಮ್ ಮೆಮರಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಚಿತ್ತ ಅಂತ ಹೇಳ್ತಾರೆ. ಚೇತನ ಅಂತ ಹೇಳೋದು ಕಾಂಟೆಕ್ಚುಯಲ್ ಆಗಿ ತಗೋಬೇಕು. ಚೇತನ ಅಂಬೋದು ಇಟ್ ಈಸ್ ಅ ದೀರ್ಘಕಾಲ ಮೆಮರಿ. ದೀರ್ಘಕಾಲ ಮೆಮರಿ ಅಂದ್ರೆ ಯಾವುದು ಅಂದ್ರೆ ಇವಾಗ ಒಂದು ಮಗು ಹುಟ್ಟತ್ತೆ, ಮಗು ಹುಟ್ಟಿದ ತಕ್ಷಣ ಅದು ಆವಾಗಲೇ ಹುಟ್ಟಿದ ಮಗು, ಅದಕ್ಕೆ ಏನಾಗತ್ತೆ ಹುಟ್ಟಿದ ತಕ್ಷಣ ಇಟ್ ನೋಸ್ ಅಳತ್ತ ಹತ್ರ, ಅದಕ್ಕೆ ಇಟ್ ನೋಸ್ ಹೌ ಟು ಸಕಲ್ ಮಿಲ್ಕ್, ಅದಕ್ಕೆ ಯಾರು ಹೇಳ್ಕೊಟ್ಟಿದ್ದೇ ಇಲ್ಲ ಮೇಜರ್ಲಿ ಹೇಳುವಾಗ. ಯಾಕೆ ಅಂದ್ರೆ ಅದಕ್ಕೆ ಯಾವುದೋ ಒಂದು ಜನ್ಮದಲ್ಲಿ ನಾನು ಅಳ್ತಾ ಇದ್ದೀನಿ, ಹತ್ರ ನನಗೆ ಈ ಒಂದು ಸಕಲ್ ಮಾಡಿದ್ರೆ ನನ್ನ ಹೊಟ್ಟೆ ತುಂಬತ್ತ, ನನಗೆ ಸುಖ ಸಿಕ್ಕತ್ತ, ಅದು ಅಷ್ಟು ಒಂದು ಕಿಂಚಿತ್ತ ಜ್ಞಾನ ಅದಕ್ಕೆ ಇದ್ದೇ ಇರತ್ತಂತ. ಸೊ ಹಿಂದಿನ ಜನ್ಮದಲ್ಲಿ ಯಾವತ್ತೂ ಆದ ಜ್ಞಾನ ಇರಬಹುದು. ಸೊ ಹಾಗೆ ಇದು ನಾಟ್ ಜಸ್ಟ್ ಹಿಂದಿನ ಜನ್ಮ ಅಂದಿಲ್ಲ, ತುಂಬಾ ತುಂಬಾ ಇಟ್ಸ್ ಅ ಲಾಂಗ್ ಟರ್ಮ್ ಮೆಮರಿ ಅಂತ ಹೇಳ್ತಾರೆ. ಲಾಂಗ್ ಟರ್ಮ್ ಮೆಮರಿ ಕ್ಯಾನ್ ಗೋ ನಮ್ ಎಷ್ಟೋ ವರ್ಷ, ಒಂದು 50-70 ಇಯರ್ಸ್ ಮುಂದೆ ಇರೋದು ಇರಬಹುದು, ಪ್ರೀವಿಯಸ್ ಸೆವರಲ್ ಜನ್ಮಸ್ ಇರಬಹುದು. ಸೊ ಹೇಗ್ ಬೇಕಾದ್ರೆ ಇದಕ್ಕೆ ಚೇತನ ಅಂತ ಕರೀತಾ, ಚಿತ್ತ ಚೇತನ ಅಂತ. ಸೊ ಇದು ಬಂದು ಇದೆಲ್ಲವೂ ಸೇರಿದ್ರೆ ಮನಸ್ಸು, ಇದೆಲ್ಲವೂ 5 ಕಾಂಪೊನೆಂಟ್ಸ್ ಇರೋದನ್ನ ಮನಸ್ಸು ಅಂತ, ಮನದಿನ ಮನಸ್ಸಿನ ವೃತ್ತಿಗಳು ಅಂತ ಹೇಳ್ತಾರೆ. ಅನದರ್ ಥಿಂಗ್ ಇಸ್ ಈ ಮನಸ್ಸು ಅಂಬೋದು, ಈ ಮನಸ್ಸು ಅಂಬೋದು ಇದಲ್ಲ, ಈ ಮನಸ್ಸು ನಾವು ನಾವು ಈ ದೇಹವನ್ನ ಬಿಟ್ಟು ಇದಕ್ಕೆ ಅಂತಃಕರಣ ಅಂತಾನೂ ಕರೀತಾರೆ. ಬಾಹ್ಯಕರಣ ಅಂತಃಕರಣ. ಈ ಅಂತಃಕರಣ ಅಂಬೋದು ಏನಾಗತ್ತಂದ್ರೆ ಈ ಜೀವ ಈ ದೇಹವನ್ನ ಬಿಟ್ಟು ಹೋದಾಗ ಅದ್ರ ಜೊತೆಯಲ್ಲಿ ಈ ಮನಸ್ಸು ಹೋಗತ್ತ ಅಂತ ಹೇಳ್ತಾರೆ. ಈ ಮನಸ್ಸು ಇದು ಮಾಡಿದ್ದು ಎಲ್ಲವೂ ಅದ್ರ ಜೊತೆಯಲ್ಲಿಯೇ ಹೋಗತ್ತಂತ, ಒಂದು ಅಂಶದಿಂದ ಹೋಗತ್ತಂತ. ಸೊ ಇಲ್ಲಿ ಏನಾಗತ್ತೆ ಈ ಮನಸ್ಸಲ್ಲಿ ಅಂದ್ರೆ ನಾವು ಏನೇನು ಕರ್ಮಗಳು ಏನೇನೆಲ್ಲ ಮಾಡ್ತೀವೋ ಅದನ್ನ ಪರಿಣಾಮ ಮನಸ್ಸಲ್ಲಿ ಆ ಒಂದು ರೂಪದಿಂದ ಅದೃಷ್ಟ ರೂಪದಿಂದ ಕೂತಿರತ್ತೆ. ಅದಕ್ಕೆ ಫಲ ನಮ್ಗೆ ಯಾವಾಗ ಈ ಜನ್ಮದಲ್ಲಿ ಸಿಕ್ಕಬಹುದು, ಇವಾಗ ಮಾಡಿದಕ್ಕೆ ಇವಾಗಲೇ ಸಿಕ್ಕಬಹುದು, ಅಥವಾ ಒಂದು ಒಂದು ತಿಂಗಳಾದ ಮೇಲೆ ಸಿಕ್ಕಬಹುದು, ಒಂದು ವರ್ಷ ಆದ ಮೇಲೆ ಸಿಕ್ಕಬಹುದು, 10 ವರ್ಷ ಆರ್ ಮೇ ಬಿ ನೆಕ್ಸ್ಟ್ ಜನ್ಮಲ್ಲಿ ಸಿಕ್ಕಬಹುದು. ಸೊ ಯಾವಾಗ ಯಾವಾಗ ಯಾವ ಕರ್ಮ ಮೆಚೂರ್ ಆಗುತ್ತೋ ಆಯಾ ಜನ್ಮಗಳಲ್ಲಿ ಅದು ಸಿಕ್ಕತ್ತೆ, ಅದಕ್ಕೆ ತಕ್ಕಂತೆ ಫಲ ಬರುತ್ತೆ. ಸೊ ಇವಾಗ ನಾವು ಏನಾರು ಒಂದು ಹಾಗೆ ತಕೊಂಡ್ರೆ, ಇವಾಗ ನಾವು ಏನಾರು ಮಾಡ್ತಾ ಇದ್ದೀವಿ ಅಂದ್ರೆ ಅದು ನಾವು ಪ್ರೀವಿಯಸ್ ಆಗಿ ಮಾಡಿದ್ದು ಅದಕ್ಕೆ ಕಾರಣ ಆಗತ್ತೆ. ಯಾವಾಗ್ಲೂ ಸೈನ್ಸ್ ಅದೇ ಹೇಳ್ತಾರೆ, ಕಾಸ್ ಅಂಡ್ ಇಫೆಕ್ಟ್ ಅಂತ. ಏನೇ ಮಾಡ್ಬೇಕಂದ್ರು ಅದಕ್ಕೆ ಒಂದು ಕಾರಣ ಉಂಟು, ಒಂದು ಕಾಸ್ ಉಂಟು ಅಂತ ಹೇಳ್ತಾರೆ. ಇದು ಈ ಮನಸ್ಸಲ್ಲಿ ಇರತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ದೇವರು ನಮ್ಮ ಮನಸ್ಸಲ್ಲಿ ಕೂತು ಅವನು ಇಷ್ಟಕ್ಕೆ ಬಂದಂತೆ ನಮ್ಮನ್ನ ಕುಣಿಸೋದಿಲ್ಲ. ಅವನು ಏನು ಮಾಡ್ತಾನಂದ್ರೆ ನಮ್ಮ ಪೂರ್ವ ಕರ್ಮಗಳನ್ನ ಇಟ್ಟುಕೊಂಡು ಮನವ ವೃತ್ತಿಗಳ ಅನುಸರಿಸಿ ಅಂತ ಹೇಳ್ತಾರೆ. ಮನಸ್ಸಿನ ವೃತ್ತಿಗಳು, ಈ ಮನಸ್ಸಲ್ಲಿ ಕೂತಿರುವಂತ ಆ ಒಂದು ಅಂತಃಕರಣದಲ್ಲಿ ಬಂದ ಆ ವೃತ್ತಿಗಳನ್ನ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅದಕ್ಕೆ ಅಕಾರ್ಡಿಂಗ್ ಟು ದಟ್ ಹೀ ಗಿವ್ಸ್, ಅದಕ್ಕೆ ನಾವು ಪ್ರೇರಣೆ ಅಂತೀವಿ, ಇಚ್ಛೆಯನ್ನು ಕೊಡ್ತಾನೆ ಮನಸ್ಸಲ್ಲಿ. ಇದು ಹೋಗೋದಾ ಅದು ಹೋಗೋದಾ, ಇದೇ ಮಾಡ್ಬೇಕು ಅಂತ ಯಾಕೆ ಬರಬೇಕು, ಅಲ್ಲಿ ಹೋಗೋದಾ ಇಲ್ಲಿ ಹೋಗೋದಾ, ಅದು ಇದೇ ಮಾಡ್ಬೇಕು ಅಂತ ಯಾಕೆ ಬರುತ್ತೆ ಅಂದ್ರೆ ಇಟ್ ಈಸ್ ಆಲ್ಸೋ ಅಕಾರ್ಡಿಂಗ್ ಟು ಅವರ್ ಕರ್ಮನೆ ಬರುತ್ತೆ. ಆ ನಮ್ಮ ಬುದ್ಧಿ ಆಗಲಿ ಎಲ್ಲವೂ ನಮಗೆ ಅವನೇ ಕೊಡ್ತಾನಂತೆ. ಈ ಮೆಮರೀಸ್, ಲಾಂಗ್ ಟೈಮ್ ಮೆಮರಿ, ಇದು ಎಲ್ಲವೂ ಅವನೇ ಪ್ರೇರಣೆ ಮಾಡ್ತಾನೆ. ಇಚ್ಛೆ ಕೊಟ್ಟು, ಜ್ಞಾನ ಕೊಟ್ಟು, ಈ ಮನಸ್ಸಲ್ಲಿ ಕೂತು ಈ ಕೆಲಸಗಳೆಲ್ಲ ಮಾಡಿಸ್ತಾನೆ. ಯಾವುದಕ್ಕೆ? ನಮ್ಮ ನಮ್ಮ ಕರ್ಮ ಯಾವಾಗ ಯಾವಾಗ ಪಕ್ವ ಆಗತ್ತೋ ಅಕಾರ್ಡಿಂಗ್ ಟು ದಟ್ ಮಾಡ್ತಾನೆ. ಮನದ ವೃತ್ತಿಗಳ ಅನುಸರಿಸಿ, ಅದಕ್ಕೆ ಅಕಾರ್ಡಿಂಗ್ ಟು ದಟ್ ಅದು ನಮ್ಗೆ ಕೊಡ್ತಾನೆ. ಅನುಸರಿಸಿ ಕಾರ್ಯವನ್ನು ಮಾಡ್ತಾನೆ, ಅದ್ರ ಜೊತೆಯಲ್ಲಿ ಅನುಸರಿಸಿ ಭೋಗಂಗಳೀವನು. ಸೊ ಇಲ್ಲಿ ಅದು ಮಾತ್ರ ಅಲ್ಲ, ಕರ್ಮ ಮಾಡಿಸೋದು ಮಾತ್ರ ಇಲ್ಲ, ಒಂದು ನಾವು ಏನಾದ್ರು ಒಂದು ನೋಡಿದ್ರೆ ನಮ್ಗೆ ಸಂತೋಷ ಆಗುತ್ತೆ, ಇನ್ನೊಬ್ರಿಗೆ ಅದೇ ಸಂತೋಷ ಆಗೋದಿಲ್ಲ. ಸ್ಮಾಲ್ ಜಾಯ್ ನಾವು ಎಂಜಾಯ್ ಮಾಡ್ತೀವಿ, ಕೆಲವರಿಗೆ ಅದು ಬೇಜಾರು ಅಂತ ಆಗುತ್ತೆ. ಸೊ ಹೀಗೆ ನಮ್ಗೆ ಭೋಗ, ನಮ್ಗೆ ಅನೇಕ ಅನೇಕ ವಿಧವಾದ ಭೋಗಗಳನ್ನ ಅವನು ಕೊಡ್ತಾನೆ ಅಂತ ಹೇಳ್ತಾರೆ. ಅನುಸರಿಸಿ ಭೋಗಂಗಳ್ ಈವನು, ಭೋಗವನ್ನು ಯಾರಿಗೆ ಕೊಡ್ತಾನೆ ಅವನು ಅಂದ್ರೆ ಹೇಳ್ತಾರೆ ಇಲ್ಲಿ, ಭೋಗಂಗಳ್ ಈವನು ತ್ರಿವಿಧ ಚೇತನಕ್ಕೆ, ಎಲ್ಲರಿಗೇನು ಕೊಡ್ತಾನಂತೆ. ಪ್ರತಿ ಪ್ರತಿ ಒಬ್ಬರಿಗೆ ಒಂದೊಂದು ಎನಿ ಟೈಮ್, ಯಾವುದೋ ಒಂದು ಟೈಮ್ಲಿ ಆ ಭೋಗ ಸುಖ, ಆ ಸುಖ ಭೋಗವನ್ನ, ವಿಷಯ ಭೋಗಗಳನ್ನ ಕೊಡ್ತಾನೆ. ಕೆಲವರಿಗೆ ವಿಷಯದಿಂದ ಭೋಗವನ್ನ ಕೊಡ್ತಾನೆ, ಏನೋ ಊಟ ಮಾಡೋದು, ಏನೋ ಶಾಪಿಂಗ್ ಮಾಡೋದು, ಸಿನಿಮಾ ಡ್ರಾಮಾ, ಏನೋ ಎಲೆಕ್ಷನ್, ಏನೋ ಒಂದು ಭೋಗಗಳನ್ನ ಕೊಡ್ತಾನೆ ಕೆಲವರಿಗೆ. ಕೆಲವರಿಗೆ ಭಗವಂತನ ವಿಷಯ ಅಲ್ಲಿ ಆ ತರ ಭೋಗಗಳು, ಒಬ್ಬೊಬ್ಬರಿಗೆ ಇನ್ನೊಬ್ಬರಿಗೆ, ಕೆಲವರಿಗೆ ಏನು ಆ ಒಂದು ಇನ್ನೊಬ್ಬರಿಗೆ ಹಿಂಸೆ ಮಾಡುವುದಲ್ಲೇ ಒಂದು ಭೋಗ ಸಿಕ್ಕುತ್ತೆ ಅವರಿಗೆ. ಅದು ಅವರವರ ಕರ್ಮಕ್ಕೆ ಅನುಗುಣವಾಗಿ ಕಾರ್ಯಗಳನ್ನ, ಮನಸ್ಸು ವೃತ್ತಿಗಳನ್ನ ಪ್ರವರ್ತನೆ ಮಾಡಿಸಿ ಅಕಾರ್ಡಿಂಗ್ಲಿ ಭೋಗಗಳನ್ನ ಕೊಟ್ಟು ಆ ಭೋಗಗಳನ್ನ ಉಣಿಸ್ತಾರೆ. ಭೋಗ ಕೊಟ್ರನು ಅದನ್ನ ಎಂಜಾಯ್ ಮಾಡಬೇಕಂದ್ರೆ, ಯಾರಿಗೋ ಇದೆ ದೇ ಮೇ ಹ್ಯಾವ್ ಎ ಮಿಲಿಯನ್ ಡಾಲರ್ಸ್ ಇದ್ರೂ ಮುಖದಲ್ಲಿ ಒಂದು ಸಂತೋಷನೂ ಇರಲ್ಲ. ಆ ಸಂತೋಷವನ್ನು ಕೊಡ, ಆ ಭೋಗಗಳನ್ನ ಕೊಟ್ಟು ಅದು ಅನುಭವ ಮಾಡಿಸ್, ಆ ಇಟ್ ಎಂಜಾಯ್ ವಾಟ್ ಯು ಹ್ಯಾವ್, ಅದನ್ನು ಅವನು ಅವನೇ ಕೊಡಬೇಕು ಅಂತ ಹೇಳ್ತಾರೆ. ಭೋಗಗಳ ಇವನು ತ್ರಿವಿಧ ಚೇತನಕ್ಕೆ, ಎಲ್ಲಾ ಜೀವಕ್ಕೆ ಚೇತನಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಈ ತರ ಎಂಜಾಯ್ಮೆಂಟ್ ಎಂಬುದು ಈ ಒಂದು ಜೀವನ ಧರ್ಮ ಆಗತ್ತೆ, ಜಡದಲ್ಲಿ ಅದು ಇಲ್ಲ, ಚೇತನಕ್ಕೆ ಆಗತ್ತೆ. ಸೊ ಚೇತನಕ್ಕೆ ಅವನು ಕೊಡ್ತಾ, ತ್ರಿವಿಧ ಚೇತನಕ್ಕೆ ಅಂತ. ಸೊ ಹೀಗೆ ಇವನು ಎಲ್ಲಾ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಕರುಣೆಯಲ್ಲಿ ಬಂತು ಅಂದ್ರೆ, ಇದು ಒಂದು ಕರುಣೆ ಹೇಗೆ ಅಂದ್ರೆ ಹೇಳ್ತಾರೆ, ಎಷ್ಟು ಇವನು ಇಷ್ಟು ಕೆಲಸ ಒಂದು ಕ್ಷಣ ಕ್ಷಣಕ್ಕೆ ಮಾಡ್ತಾ ಇದ್ರು ಮನವನಿತ್ತರೆ ಅಂತ, ಮನಸ್ಸನ್ನ ಇಟ್ಟರೆ ತನ್ನ ನೀವನು ಅಂತ. ಏನ್ ಮಾಡಬೇಕು ನಾವು ಅಂದ್ರೆ, ಏನೇ ಕೆಲಸ ಇರ್ಬೋದು, ಎನಿಥಿಂಗ್, ಏನಿ ಕೆಲಸ, ಪೂಜೆ ಇರ್ಬೋದು ಅಥವಾ ಏನೇ ಒಂದು ಸ್ನಾನ ಇರ್ಬೋದು, ಸ್ನಾನ ಊಟ ಏನೇ ಮಾಡಿ, ಏನೇ ಮಾಡಿದ್ರು ಮಾಡೋ ಕೆಲಸದಲ್ಲಿ ನಾವು ಪ್ರತ್ಯೇಕವಾಗಿ ಏನೋ ಮಾಡ್ಲಿಕ್ಕೆ ಹೋಗ್ಬೇಕು ಅಂತಿಲ್ಲ, ಮಾಡುವ ಕೆಲಸಲ್ಲಿ ಮನಸ್ಸನ್ನ ಅವನಲ್ಲಿ ಇಡಬೇಕು. ಊಟ ಮಾಡುವಾಗ ಇದು ದೇವರು ಕೊಟ್ಟದ್ದು, ದೇವರು ಕೊಟ್ಟ ಪ್ರಸಾದ ಅಂತ ಚಿಂತನೆ ಮಾಡಿ ದೇವರನ್ನ ಒಂದು ನಿಮಿಷ, ಯಾಕೆಂದ್ರೆ ಇಷ್ಟು ತನಕ ನೋಡಿದ್ಲಿ ಭಗವಂತನೇ ಎಲ್ಲವನ್ನೂ ಕೊಟ್ಟಿದ್ದಾನೆ. ಎಲ್ಲಾ ವಸ್ತು ಇರಬೇಕಂದ್ರೆ, ಪ್ರತಿ ಪ್ರತಿ ವಸ್ತು ಇರಬೇಕಂದ್ರೆ ಅವನೇ ಇರಬೇಕು. ಭೋಗ ಕೊಡಬೇಕು, ಆ ಊಟ ಕೊಡಬೇಕು, ಆ ನಮ್ಗೆ ಊಟ ಇವತ್ತು ಸಿಕ್ಕಬೇಕಂದ್ರೆ ಏನೋ ಶಾಪಿಂಗ್ ಹೋಗಿ ತರ್ತೀವಿ, ಶಾಪಿಂಗ್ ಹೋಗಿ ತರಬೇಕಂದ್ರು ಅದಕ್ಕೆ ಫೆಸಿಲಿಟಿ, ಅದಕ್ಕೆ ಬೇಕಾದ ಜ್ಞಾನ, ಅದಕ್ಕೆ ಆ ಪದಾರ್ಥ ಬರಬೇಕು, ನಮ್ಮ ಮನೆ ಹತ್ರ ಇರುವಂತ ಶಾಪ್ಲಿ ಬರಬೇಕು, ಇಷ್ಟು ನಮ್ಗೆ ಆಗ್ಬೇಕು. ಒಂದು ಪದಾರ್ಥ ನಮ್ಗೆ ಸಿಕ್ಕಬೇಕಂದ್ರೆ, ಒಂದು ಅಡಿಗೆ ಮಾಡಿ ಊಟ ಮಾಡಿ ತುತ್ತು ಬಾಯಲ್ಲಿ ಹಾಕೋಬೇಕಂದ್ರು ಅವನ ಅನುಗ್ರಹ, ಅವನ ಕೈವಾಡ ಇಲ್ಲದೆ ಆಗೋದೇ ಇಲ್ಲ. ಸೊ ಆವಾಗ ಒಂದು ತುತ್ತು ಬಾಯಲ್ಲಿ ಇಡೋವಾಗ ದೇವರನ್ನ ಒಂದು ಚಿಂತನೆ ಮಾಡೋದು, ಹೇಗೆ ಚಿಂತನೆ ಅಂದ್ರೆ ಬರೀ ಅದೇ ಹೇಳ್ತಾರೆ, ಬಾಯಲ್ಲಿ ಶ್ಲೋಕ ಹೇಳ್ತೀವಿ, ಅದೇ ಒಂದು ಇದಕ್ಕೆ ಪ್ರಮಾಣ ಶ್ಲೋಕ ಕೊಡುವಾಗ ಹೇಳ್ತಾರೆ. ತಂತ್ರಸಾರದ ಸಾರ ಸಂಗ್ರಹ ಅಂತ ಆಚಾರ್ಯ ಮಾಡಿದ ಒಂದು ಗ್ರಂಥದಲ್ಲಿ ಒಂದು 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 ಉಲ್ಲೇಖ ಬರುತ್ತೆ. ಏನಂದ್ರೆ ಅಲ್ಲಿ ಹೇಳ್ತಾರೆ ಅವರು, ನ ಯಜ್ಞೇನ ನಚ ತೀರ್ಥೇನ, ಅಂದ್ರೆ ನೀವು ಎಷ್ಟು ದೊಡ್ಡ ಯಜ್ಞ ಮಾಡಿ, ಯಾವುದು ಯಾವ ತೀರ್ಥದಲ್ಲಿ ಹೋಗಿ, ಯಾವ ಕ್ಷೇತ್ರ ತೀರ್ಥದಲ್ಲಿ ಹೋಗಿ ಸ್ನಾನವನ್ನ ಮಾಡಿ, ಆ ಒಂದು ಕಠಿಣವಾದ ಉಪವಾಸಗಳನ್ನ ಮಾಡಿ ಮತ್ತು ಆಮೇಲೆ ಮುಂತಾದೆಲ್ಲ ಏನೇನೆಲ್ಲ ಮಾಡಿ ನೀವು ಎಲ್ಲೇ ಪುಸ್ತಕದಲ್ಲಿ ಆಚಾರ ವಿಚಾರ ಪುಸ್ತಕದಲ್ಲಿ ಏನೇನೆಲ್ಲ ಹೇಳಿದಲ್ಲ ಎಲ್ಲವೂ ಮಾಡ್ತೀರ. ಎಲ್ಲವೂ ಹ್ಯಾಗ್ ಮಾಡ್ತೀರ? ಒಂದು ಇದಕ್ ಮಾಡಬೇಕು, ಅದು ಮಾಡಬೇಕು, ಈ ಕರ್ಮ ಮಾಡಬೇಕು ಅಂತ ಮಾಡ್ತೀರ. ಮಾಡುವಾಗ ದೇವರ ನೆನಪು, ದೇವರೇ ನಿನ್ನ ಪ್ರೀತಿಗಾಗಿ ಇದು ಮಾಡಿ ಸಂಕಲ್ಪ ಹೇಳ್ತೀವಿ. ಹೇಳೋವಾಗ ಮನಸ್ಸನ್ನು ಬಾಯಿಂದ ಮಾತ್ರ ಇಲ್ಲ, ಮನವನಿತ್ತರೆ ಅಂತ ಮನಸ್ಸನ್ನ ಇಟ್ಟು, ಮನಸ್ಸ ಮನವನಿತ್ತರೆ, ಮನಸ್ಸು ಅವನಲ್ಲಿ ಇಟ್ಟು ನಿನ್ನ ಪ್ರೀತಿಗೆ ಮಾಡ್ತೀನಿ ಅಂತ ಮನಸ್ಸು ದೇವರನ್ನ ಒಂದು ನಿಮಿಷ ಮನಸ್ಸಲ್ಲಿ ಚಿಂತನೆ ಮಾಡಿ ನೀನಿಷ್ಟು ಕೊಟ್ಟಿದ್ದೀಯಾ ಅಂತ ಒಂದು ಕೃತಜ್ಞತೆಯಿಂದ ಚಿಂತನೆ ಮಾಡಿ ಆ ಕಾರ್ಯವನ್ನು ಮಾಡಿದ್ರೆ ಸಾಕಂತೆ. ಮನವನಿತ್ತರೆ ತನ್ನ ನೀವ ತನ್ನನ್ನೇ ಕೊಟ್ಟು ಬಿಡ್ತಾನಂತೆ. ಯಾಕೆಂದ್ರೆ ನಾವು ಹಾಗೆ ಚಿಂತನೆ ಮಾಡ್ತೀವೋ ಫಲವೂ ಹಾಗೇ ಇರುತ್ತೆ. ನಾವು ದೇವರನ್ನ ಚಿಂತನೆ ಮಾಡಿ ಆ ಕಾರ್ಯ ಮಾಡಿದ ದೇವರು ಅದಕ್ಕೆ ಫಲ ತನ್ನನ್ನೇ ಕೊಡ್ತಾನಂದ್ರೆ ತನ್ನ ನೀವ ಅಂದ್ರೆ ಇದು ಅನೇಕ ಮಜಲಲ್ಲಿ ಬರುತ್ತೆ. ತನ್ನ ನೀವ ಅಂದ್ರೆ ನಾವು ಎಷ್ಟೆಷ್ಟು ತಿಳ್ಕೊಂಡು ಮಾಡ್ತೀವೋ ಅಷ್ಟೆಷ್ಟು ಅವನು ಪ್ರಸಾದ, ಅವನ ಪ್ರಸಾದ ಕರುಣಾ ಅನುಗ್ರಹ ರಕ್ಷಣೆ ಈ ಪ್ರಸಾದವನ್ನ ಅವನು ಕೊಡ್ತಾನ ತನ್ನ ನೀವ ಅಂತ. ಜ್ಞಾನಿಗಳು ರಾಯರು ಮುಂತಾದವರು ಅವರು ಪೂರಿ ಚೆಂದಾಗಿ ತಿಳ್ಕೊಂಡು ಮನಸ್ಸು ದೇವರಲ್ಲಿ ಇಟ್ಟು ಮಾಡಿದ ತನ್ನ ನೀವ ಅಂದ್ರೆ ಅವ್ರಿಗೆ ಅಪರೋಕ್ಷ ಜ್ಞಾನ ಕೊಡ್ತಾನಂತ ಅಷ್ಟು ತನಕ ಹೋಗುತ್ತೆ. ತನ್ನ ನೀವ ಅಂದ್ರೆ ಅನೇಕ ಲೆವೆಲ್ಲಿ ಅವನ ಅನುಗ್ರಹ ಸಿಗುತ್ತೆ. ಈ ಅನುಗ್ರಹವು ನಮ್ಗೆ ಎಷ್ಟೆಷ್ಟು ಜ್ಞಾನ ಇರುತ್ತೋ ಅಷ್ಟೆಷ್ಟು ಅನುಗ್ರಹ ಆ ಪ್ರಸಾದ ರೂಪವಾಗಿ ಸಿಕ್ಕತ್ತೆ. ಅದಕ್ಕೆ ತನ್ನ ನೀವ ಮನವನಿತ್ತರೆ ತನ್ನ ನೀವನು ಅಂತ ಹೇಳ್ತಾರೆ. ತನ್ನ ನೀವನು ಅಂತ ಹೇಳಿ ಇನ್ನೊಂದು ಹೇಳ್ತಾರೆ. ಇವಾಗ ಒಂದು ಎಕ್ಸಾಂಪಲ್ ತಕೊಳ್ಳೋಣ. ಇದು ಇಲ್ಲಿ ನೋಡಿದೀವಲ್ಲ, ಯಜ್ಞ ಮಾಡ್ತಾನೆ, ಯಜ್ಞ ಒಬ್ಬ ಮಾಡ್ತಾನೆ. ಇಲ್ಲಿ ಏನಾಯ್ತು, ಯಜ್ಞ ಸಂತಸಾರ ಸಂಗ್ರಹದಲ್ಲಿ ಯಜ್ಞ ಮಾಡಲಿ, ತೀರ್ಥಕ್ಷೇತ್ರದ ಸ್ನಾನ ಆಗಲಿ, ಉಪವಾಸಗಳನ್ನ ಮಾಡಲಿ, ಎಲ್ಲವೂ ಅವನು ಮಾಡ್ತಾ ಇದ್ದಾನೆ. ಎಲ್ಲಾ ಪೂಜೆ ಪುನಸ್ಕಾರ ಎಲ್ಲವೂ ಅವನು ಮಾಡ್ತಾ ಇದ್ದಾನೆ. ಅವನಿಗೆ ಏನ್ ಸಿಕ್ಕತ್ತ? ಮನಸ್ಸಿಟ್ಟಿಲ್ಲ, ನಾನು ಬರೀ ನಾನು ಸ್ತೋತ್ರ ಹೇಳ್ತಾ ಇದ್ದೀನಿ, ಕಾರ್ಯಗಳೆಲ್ಲ ಮಾಡ್ತಾ ಇದ್ದೀನಿ, ಏಕಾದಶಿ ಉಪವಾಸ ಮಾಡ್ತಾನೆ ಇದ್ದೀನಿ, ಚಾತುರ್ಮಾಸ ಮಾಡ್ತಾ ಇದ್ದೀನಿ, ಎಲ್ಲವೂ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇದ್ದೀನಿ, ನನ್ಗೆ ಫಲ ಇಲ್ಲವ ಅಂದ್ರೆ ಅದಕ್ಕೇನೋ ಫಲ ಕೊಡ್ತಾನ ಅಂತಾರೆ. ಫಲ ಕೊಡ್ತಾನೆ, ಏನ್ ಅಮುಖ್ಯ ಫಲವನ್ನ ಕೊಡ್ತಾನೆ. ಏನ್ ಅಮುಖ್ಯ ಫಲ ಇಲ್ಲಿ ಹೇಳ್ತಾ? ತನುವ ದಂಡಿಸಿ, ತನುವ ದಂಡಿಸಿ ಅಂದ್ರೆ ದೇಹ ಶ್ರಮ, ದೇಹಕ್ಕೆ ಶ್ರಮ ಕೊಟ್ಟು. ಇವಾಗ ಹೇಳ್ತೀವಲ್ಲ, ನಾವು 100 ಪ್ರದಕ್ಷಿಣ ಹಾಕ್ತೀವಿ, ಇಷ್ಟು 100 ಬತ್ತಿಗಳನ್ನ ಹಚ್ಚಿ ಇಡ್ತೀವಿ, ಮತ್ತು ಈ ಚಾತುರ್ಮಾಸದಲ್ಲಿ ಅನೇಕ ವ್ರತಗಳ ಸೈಡ್ ವ್ರತಗಳು, ಇಷ್ಟು ಇಷ್ಟು ದಾನ ಕೊಡ್ತೀವಿ, ಇಷ್ಟು ಧರ್ಮ ಮಾಡ್ತೀವಿ, ಇದೆಲ್ಲ ಮಾಡ್ತಾ ಇರ್ತೀವಿ. ದೇವರಲ್ಲಿ ಮನಸ್ಸಿರಲ್ಲ, ದೇವರನ್ನ ನೆನೆಯದೆ ಮಾಡುವಂತ ಈ ಕರ್ಮಗಳು ಅಂದ್ರೆ ಬರೀ ಕರ್ಮಠರು. ಆ ಕಾಲದಲ್ಲಿ ಮೀಮಾಂಸಕರು ಅಂತಿದ್ರು. ಮೀಮಾಂಸಕರು ಎಂಬುವರು ಅವರು ವೇದಗಳೆಲ್ಲ ಮುಖತಃ ಒಂದು ಎಲ್ಲವೂ ಓದಿದ್ದವರು, ಕರ್ಮಗಳನ್ನ ಸಾಂಗೋಪಾಂಗವಾಗಿ ಎಲ್ಲವೂ ಮಾಡ್ತಾ ಇದ್ರು. ಬಟ್ ದೇವರಲ್ಲಿ ಮನಸ್ಸು, ದೇವರು ಎಂಬುದನ್ನು ಆ ಒಂದು ಸ್ವತಂತ್ರನಾದ ಭಗವಂತ ಎಂಬ ಕಾನ್ಸೆಪ್ಟ್ ಇಲ್ಲ, ದೇವರು ಎಂಬುದಿಲ್ಲ, ಅವನು ಮನಸ್ಸಲ್ಲಿ ಕೂತು ಇದು ಮಾಡ್ತಾನ ಎಂಬುದಿಲ್ಲ, ಅಂತರ್ಯಾಮಿ ಎಂಬುದಿಲ್ಲ, ಇಲ್ಲದೆ ಅವರು ಮಾಡ್ತಾ ಇದ್ರು. ಅವ್ರಿಗೆ ಏನ್ ಮಾಡಿದ್ದ? ಅದಕ್ಕೆ ತನುವ ದಂಡಿಸಿ ಅಂತ ಹೇಳ್ತಾರೆ. ತನುವ ದಂಡಿಸಿ ಅಂದ್ರೆ ಅಂತಹದ್ದವರು ಕರ್ಮಠರಾದ ಮೀಮಾಂಸಕರು ಅಂತ ತಕೋಬಹುದು, ಅಥವಾ ಈವಾಗಲೂ ಮೆಕ್ಯಾನಿಕಲ್ ಆಗ ಮಾಡ್ತಾರೆ. ಇದು ಇಷ್ಟು ಪ್ರದರ್ಶನ ಮಾಡಿದ್ರೆ ದೇವರು ಇಷ್ಟು ನಮ್ಗೆ ಕೊಡ್ತಾನೆ ಅಂತ ಮೆಕ್ಯಾನಿಕಲ್ ಆಗಿ ಮಾಡೋದು. ದೇವರು ಎಂಬುದನ್ನ ತಿಳಿಯದೆ ಮನಸ್ಸು ದೇವರಲ್ಲಿ ಇಡದೆ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ತಾನಂದ್ರೆ ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಡ್ತಾ. ಅವ್ರಿಗೆ ಏನ್ ಮಾಡ್ತಾನೆ? ತನುವನ್ನ ದಂಡಿಸಿ ದಿನ ದಿನದಿ ಪ್ರತಿ ದಿನವೂ ಮಾಡ್ತಾನೆ ಇರ್ತಾರ, ಪೂಜೆ ಪುನಸ್ಕಾರ ಎಲ್ಲವೂ ಮಾಡ್ತಾ ಇರ್ತಾರ. ಆ ವಿಧಿ ಇಲ್ಲಿ ಏನೇನಿರು ಎಲ್ಲಾ ವಿಧಿಯನ್ನು ಫಾಲೋ ಮಾಡ್ತಾರ. ಅವ್ರಿಗೆ ಏನು ಕೊಡ್ತಾನಂದ್ರೆ ಸಾಧನ ಮಾಡ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳು. ಅವ್ರಿಗೆ ಬೇಕಾದ ಭೋಗ, ಅವರು ದೇವರನ್ನ ಮನಸ್ಸಲ್ಲಿ ನೆನೆಯೋದೇ ಇಲ್ಲ. ಸೊ ಅವ್ರಿಗೆ ದೇವರು ಬೇಕಾಗಿಲ್ಲ, ಭೋಗ ಬೇಕಾಗಿದೆ. ಸೊ ಇಂಪರ್ಮನೆಂಟ್ ಥಿಂಗ್. ಯಾವ ಭೋಗ ತಕ್ಕೊಂಡು ಸ್ವರ್ಗಾದಿ ಭೋಗಗಳು ಅಂದ್ರೆ ಯಾವುದೋ ಒಂದು ಸುಖ ಸಂಪತ್ತು ಈ ಭೂಲೋಕದಲ್ಲಿ ಇರಬಹುದು, ಅಥವಾ ಸ್ವರ್ಗ ಮೀಮಾಂಸಕರು ಅವರೆಲ್ಲ ಮಾಡೋದು ಸ್ವರ್ಗಕಾಮಕ್ಕೋಸ್ಕರ. ಸ್ವರ್ಗದಲ್ಲಿ ಎಲ್ಲವೂ ಸಿಕ್ಕತ್ತೆ, ಏನೇನು ಬಯಸ್ತೀವೋ ಎಲ್ಲ ಪದಾರ್ಥಗಳು, ವಿಷಯಗಳು, ಹೊರಗಿನ ವಿಷಯಗಳು ಸಿಕ್ಕತ್ತೆ. ಅದು ಬೇಕು ಅಂತ ಅವ್ರು ಮಾಡ್ತಾರೆ, ಅವ್ರಿಗೆ ಅಂಥದ್ದೇ ಕೊಡ್ತಾನೆ. ಅದುಗಳು ಏನು? ಯಾವುದೇ ಪದಾರ್ಥ, ಯಾವುದೇ ನಾವು ತಕೊಂಡ್ರು ಅದು ತಾತ್ಕಾಲಿಕ, ದಟ್ ಈಸ್ ಅನಿತ್ಯ ಇಲ್ಲ, ಇಂಪರ್ಮನೆಂಟ್. ಯಾವತ್ತೂ ಇರೋದಿಲ್ಲ, ಅದು ಒಂದು ಕಾಲ ಬರುತ್ತೆ, ಸ್ವಲ್ಪ ದಿವಸ ಒಂದು ಕಾರ್ ತಗೊಳ್ತೀವಿ, ಕಾರ್ ಇರೋ ತನಕ ಅದು ಇರುತ್ತೆ, ಆಮೇಲೆ ಹೊಸ ಕಾರ್ ಹಳೆ ಹಳೆ ಹಾಕ್ತಾ ಇದ್ದೆ ಆವಾಗಲೇ ಅದು ಆಸೆ ಹೋಗುತ್ತೆ, ಅದು ಹೋದ ಮೇಲೆ ಆ ಕಾರ್ ನಿಂತೋಯ್ತು ಅಂದ್ರೆ ಹೋಯ್ತು. ಸೊ ಈ ತರ ಒಂದು ಇಂಪರ್ಮನೆಂಟ್ ಫಲಗಳನ್ನ ಕೊಡ್ತಾನೆ. ಅದೇ ದೇವರು, ದೇವರು ಅಂಬವನು ಯಾವತ್ತು ಪರ್ಮನೆಂಟ್ ಆಗಿರುವಂತ, ಅವನಿಗೆ ನಾಶೆ ಇಲ್ಲ. ಸೊ ದೇವರಲ್ಲಿ ಮನಸ್ಸಿಟ್ಟರೆ ಯು ಗೇನ್ ದೇವರ್. ಅದು ಹೇಗೆ ಅಂದ್ರೆ, ದೇವರಲ್ಲಿ ಒಬ್ಬ ಮನಸ್ಸಿಟ್ಟು ಮಾಡ್ತಾನೆ, ಒಬ್ಬ ವಿಷಯಗಳಲ್ಲಿ ಮನಸ್ಸಿಟ್ಟು ಮಾಡ್ತಾನೆ. ಅಂದ್ರೆ ದೇವರಲ್ಲಿ ವಿಷಯ ಮನಸ್ಸಿಟ್ಟು ಮಾಡಿದವನು ದೇವರು ಸಿಗ್ತಾನೆ, ವಿಷಯದಲ್ಲಿ ಮನಸ್ಸಿಟ್ಟು ಮಾಡೋರಿಗೆ ವಿಷಯ ಸಿಗ್ತಾನೆ ಅಷ್ಟೇ ಅಲ್ಲ, ನನ್ಗೆ ದೇವರು ಬೇಡ ವಿಷಯ ಸುಖ ಬೇಕು ಒಂದಾದ್ಮೇಲೆ ಒಂದು ವಿಷಯ ಸುಖ ಅಂದ್ರೆ ಹಾಗಲ್ಲ. ದೇವರಲ್ಲಿ ಮನಸ್ಸಿಟ್ಟು ಯಾರು ಕೆಲಸವನ್ನ ಮಾಡ್ತಾನೋ ಅವನಿಗೆ ದೇವರು ಸಿಕ್ತಾನಂದ್ರೆ ದೇವರಲ್ಲಿ ಎಲ್ಲವೂ ಸಿಕ್ಕತ್ತ. ಅಂದ್ರೆ ಅಂದ್ರೆ ಏನು ಅಂದ್ರೆ, ಇದು ಆಚಾರ್ಯರು ಹೇಳ್ತಾರೆ, ಜ್ಞಾನದಲ್ಲಿ ಎಲ್ಲವೂ ಅಡಗಿದೆ. ಜ್ಞಾನವೇ ಕೊಡ್ತಾನಂದ್ರೆ ಈ ಇಂಪರ್ಮನೆಂಟ್ ಥಿಂಗ್ಸ್ ಅನಿತ್ಯ ವಸ್ತುಗಳು ಕೊಟ್ಟೇ ಕೊಡ್ತಾನ ಅವನು, ಎಲ್ಲವೂ ಬಂದ್ಬಿಡತ್ತೆ ಒಂದು ಸ್ಟೋಕ್ಸ್. ಅದಕ್ಕೆ ಜ್ಞಾನ ಭಗವಂತನಲ್ಲಿ ಮನಸ್ಸಿಟ್ಟು ಮಾಡಿದ್ರೆ ಇಹ ಬರಂಗಳೇ ಸುಖವ ನೀವನು ಅಂತ ಹೇಳ್ತಾರೆ. ಇಲ್ಲಿನೂ ಸುಖ, ಅಲ್ಲಿನೂ ಸುಖ, ಯು ವಿನ್ ವಿನ್, ಎಲ್ಲವೂ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟು ಕರುಣಾಳು ಇಷ್ಟು ಅವನು ಮಾಡೋವಾಗ ನಾವು ಏನು ಮಾಡಬೇಕಂದ್ರೆ ಅವನಲ್ಲಿ ಮನಸ್ಸಿಟ್ಟು ಮಾಡೋದು. ಬೆಳಿಗ್ಗೆ ಎದ್ದ ಕೂಡಲೇ ದೇವರನ್ನ ಫಸ್ಟ್ ಕೈ ಮುಗಿದು ದೇವರನ್ನ ಒಂದು ಸೆಕೆಂಡ್, ಒಂದು 10 ಸೆಕೆಂಡ್ ಯೋಚನೆ ಮಾಡಿ, ದೇವರೇ ನನ್ನ ಮನಸ್ಸಿಗೆ ಬಂದು ಕೂತು ಎಲ್ಲವೂ ಮಾಡಿಸಪ್ಪ ಅಂತ ಚಿಂತನೆ. ಆಮೇಲೆ ಇಡೀ ದಿವಸ ಮರ್ತೋದ್ರೂ ಮೈಲಾಂಗ್ ಇರ್ಲಕ್ಕೆ ಪ್ರಯತ್ನ ಮಾಡಬೇಕು ಆದಷ್ಟು. ಅಥವಾ ರಾತ್ರಿ ಮಲ್ಕೊಳ್ಳೋವಾಗ ದೇವರೇ ಮರ್ತೋಯ್ತು, ನಾಳೆನಾರು ಚೆನ್ನಾಗಿ ನನ್ನ ನೆನಪು ಮಾಡಿಸು ಅಂತ ತಿರುಗಾ ದೇವರಲ್ಲಿ ಚಿಂತನೆ ಮಾಡುತ್ತಾ ಮಲ್ಕೊಳ್ಳೋದು. ಅಟ್ಲೀಸ್ಟ್ ಅದನ್ನಾರು ಮಾಡಬೇಕು. ಮನಸ್ಸು ಇಟ್ಟರೆ, ಆ ಒಂದು ಮನಸ್ಸು ದೇವರನ್ನ ಇಟ್ಟರೆ ಅವನು ತನ್ನ ನೀವ ನಮ್ಗೆ ನೆನಪನ್ನು ಕೊಡ್ತಾನೆ. ಆ ಅವನು ಪಾಪ, ಅದಕ್ಕೆ ನಮ್ಮ ನೆನಪಿಗೆ ಅಡ್ಡಿಯಾಗಿರುವಂತ ಆ ಪಾಪಗಳನ್ನು ತೆಗೀತಾನ, ಅವನು ತೆಗೆದು ನೆನಪು ಬರುವಂತೆ ಮಾಡುತ್ತಾನೆ ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನ ಮಾಡ್ಪರಿ ಇತ್ತಪ್ಪನ ಸ್ವರ್ಗಾದಿ ಭೋಗಗಳನ್ನ ಅಂತ ಹೇಳಿ ನೆಕ್ಸ್ಟ್ ವರ್ಸ್ಲಿ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರಂಬಲ್ಲಿ. ಕೃಷ್ಣಾರ್ಪಣಮಸ್ತು.